We've been thinking about what our true purpose on earth is.
ನಾವು ಯೋಚನೆ ಮಾಡ್ತಾ ಇದ್ವಿ ಇಹಲೋಕದಲ್ಲಿ ನಮ್ಮ ನಿಜವಾದ ಉದ್ದೇಶ ಏನಾಗಿದೆ ಎಂಬುವಂತ ವಿಷಯವನ್ನು.
We started with recognizing that we all have a problem of sin.
ನಮಗೆಲ್ಲರಿಗೂ ಪಾಪದ ಸಮಸ್ಯೆ ಇದೆ ಎಂಬುದನ್ನು ಗ್ರಹಿಸಿಕೊಳ್ಳುವುದರ ಮುಖಾಂತರ ನಾವು ಪ್ರಾರಂಭಿಸಿದೆವು.
And then saw that God has created a complete, perfect solution for this problem in Jesus Christ.
ನಂತರ ನಾವು ನೋಡಿಕೊಂಡೆವು ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದಂತಹ ಮತ್ತು ಪರಿಪೂರ್ಣವಾದಂತಹ ಪರಿಹಾರವನ್ನ ಯೇಸು ಕ್ರಿಸ್ತನಲ್ಲಿ ದೇವರು ಸೃಷ್ಟಿಸಿದ್ದಾರೆ ಎಂಬುದಾಗಿ.
Then we saw that even though the free gift is available to everyone, we must still receive it in repentance and in faith.
ಈ ಒಂದು ಉಚಿತವಾದಂತಹ ಉಡುಗೊರೆಯು ಎಲ್ಲರಿಗೂ ಲಭ್ಯವಿದ್ದರೂ ಇದನ್ನ ನಾವು ನಂಬಿಕೆಯಲ್ಲಿ ಮತ್ತು ಮಾನಸಾಂತರದಲ್ಲಿ ಸ್ವೀಕರಿಸಿಕೊಳ್ಳಬೇಕು.
That still hasn't fully solved the problem, however. See, salvation is more than just forgiveness for what we have done in the past.
ಹಾಗಿದ್ದರು ಆ ಸಮಸ್ಯೆಗೆ ಇನ್ನೂ ಸಹ ಪೂರ್ತಿಯಾಗಿ ಪರಿಹಾರ ಆಗುವುದಿಲ್ಲ. ನಾವು ಹಿಂದೆ ಏನ್ ಮಾಡಿದ್ದೇವಲ್ಲ ಅದಕ್ಕಾಗಿ ಕ್ಷಮಾಪಣೆಗಿಂತ ರಕ್ಷಣೆಯೂ ಹೆಚ್ಚಾಗಿದೆ.
Even after we are forgiven, we still have in us this attraction towards sin. And God wants to remove even that attraction towards sin from us.
ನಾವು ಕ್ಷಮಾಪಣೆ ಹೊಂದಿದ ನಂತರವೂ ಸಹ ಪಾಪದ ಕಡೆಗೆ ಆಕರ್ಷಣೆಯು ನಮ್ಮೊಳಗೆ ಇರುತ್ತದೆ. ಪಾಪದ ಕಡೆಗಿನ ಆಕರ್ಷಣೆಯನ್ನೂ ಸಹ ನಮ್ಮಿಂದ ತೆಗೆದು ಬಿಡಬೇಕು ಎಂದು ದೇವರು ಬಯಸುತ್ತಾರೆ.
Because that's how he is. He isn't attracted to sin. He isn't attracted to any of the things that we see here in this world.
ಯಾಕಂದರೆ ಆತನು ಸಹ ಹಾಗೆ ಇದ್ದಾನೆ. ಆತನು ಯಾವ ಪಾಪಕ್ಕೂ ಆಕರ್ಷಣೆಯಾಗಲಿಲ್ಲ. ನಾವು ಈ ಲೋಕದಲ್ಲಿ ನೋಡುವಂತ ಯಾವ ವಿಷಯಕ್ಕೂ ಆತನು ಆಕರ್ಷಣೆ ಒಳಗಾಗಲಿಲ್ಲ.
And to make us be able to have deep fellowship, that's that word I talked about in the first session, in order for us to have deep fellowship with him,
ನಾವು ಆಳವಾದ ಅನ್ಯೋನ್ಯತೆಯನ್ನ ಹೊಂದುವಂತೆ ಆತನು ಈ ರೀತಿ ಮಾಡುತ್ತಾನೆ. ಈ ಒಂದು ಪದದ ಬಗ್ಗೆ ನಾನು ಮೊದಲ ಭಾಗದಲ್ಲಿ ಮಾತನಾಡಿದ್ದೆ. ನಾವು ಆತನೊಟ್ಟಿಗೆ ಆಳವಾದ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲು ಆತನು ಮಾಡುವುದೇನೆಂದ್ರೆ
He should remove even this attraction to sin from us. Let me give you an example. Imagine that you had painful boils all over your skin.
ಪಾಪದ ಕಡೆಗಿನ ಆಕರ್ಷಣೆಯನ್ನು ನಮ್ಮಿಂದ ಆತನು ತೆಗೆದು ಬಿಡಬೇಕು. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡಲು ಇಷ್ಟಪಡುತ್ತೇನೆ. ನೀವು ಕಲ್ಪಿಸಿಕೊಳ್ಳ್ರಿ, ನಿಮ್ಮ ಚರ್ಮವೆಲ್ಲ ನೋವಿನಿಂದ ಕೂಡಿದ ಬೊಬ್ಬೆ ಅಥವಾ ಹುಣ್ಣನ್ನು ಹೊಂದಿದ್ದಲ್ಲಿ
Your doctor says that he can give you a medicine to remove the boils. But after you've treated one boil, it shows up in another place. And when you treat that boil,
ವೈದ್ಯರು ಹೇಳ್ತಾರೆ ಆ ಹುಣ್ಣನ್ನು ಅಥವಾ ಬೊಬ್ಬೆಯನ್ನು ಹೋಗಿಸಲು ನಾನು ನಿಮಗೆ ಔಷಧಿಯನ್ನು ಕೊಡ್ತೇನೆ ಅಂತ. ನೀವು ಒಂದು ಹುಣ್ಣಿಗೆ ಚಿಕಿತ್ಸೆ ಕೊಟ್ಟ ನಂತರ ಇನ್ನೊಂದು ಸ್ಥಳದಲ್ಲಿ ಮತ್ತೊಂದು ಹುಣ್ಣು ಸಿಗುತ್ತೆ, ಅದಕ್ಕೂ ಚಿಕಿತ್ಸೆ ಕೊಡ್ತೀರಿ.
It shows up in yet another place. And so you keep going back to the doctor for more of that medicine.
Nantara innondu sthaladalli hunnu kaana siguttade. Aaga neevu hechina chikitsegagi vaidyare bali hogtane irthiri.
Then one day somebody tells you about a good doctor. And you go to him and he says, listen, the boils are actually because of a disease inside your body.
Nantara ondu dina yaro obru bandu nimage olle vaidyara bage helutare. Aaga neevu aa vaidyara bali hogtiri. Aa vaidyaru helutare ಈ ಒಂದು ಹುಣ್ಣಿಗೆ ಅಥವಾ ಬೊಬ್ಬೆಗೆ ಮೂಲ ಕಾರಣ ನಿಮ್ಮ ದೇಹದೊಳಗೆ ಇರುವಂತ ಕಾಯಿಲೆಯಾಗಿದೆ ಎಂಬುದಾಗಿ.
And I have a permanent cure for that disease. And so you don't need the temporary boil medicine anymore.
ಈ ಒಂದು ಕಾಯಿಲೆಗೆ ಶಾಶ್ವತವಾದ ಮದ್ದು ನನ್ನ ಬಳಿ ಇದೆ. ಈಗ ನೀವು ತಾತ್ಕಾಲಿಕವಾಗಿ ಈ ಒಂದು ಕಾಯಿಲೆಗೆ ತೆಗೆದುಕೊಳ್ಳುವಂತ ಔಷಧ ಬೇಡ ಎಂಬುದ ಹೇಳ್ತಾರೆ.
My dear friends, the disease of sin is much worse than any physical disease.
ನನ್ನ ಪ್ರಿಯ ಸ್ನೇಹಿತರೆ, ಪಾಪದ ಕಾಯಿಲೆಯು ದೈಹಿಕವಾಗಿ ಬರುವಂತ ಎಲ್ಲಾ ಕಾಯಿಲೆಗಿಂತ ಹೆಚ್ಚು ಕೆಟ್ಟದ್ದಾಗಿದೆ.
Because it's the disease of the soul, and that is your eternal being. And the good news is that the root problem of our sin is completely curable.
ಅದು ನಿಮ್ಮ ಆತ್ಮದ ಕಾಯಿಲೆ, ಅದು ನಿತ್ಯತ್ವದಲ್ಲಿರುವಂತದ್ದು. ಶುಭವಾರ್ತೆ ಏನಪ್ಪ ಅಂತಂದ್ರೆ, ನಮ್ಮ ಪಾಪದ ಮೂಲ ಕಾರಣ ಅಂದ್ರೆ ಮೂಲ ಬೇರು ಸಂಪೂರ್ಣವಾಗಿ ವಾಸಿಯಾಗಬಹುದಾಗಿದೆ.
After we have received Christ's forgiveness, like I talked about yesterday, and our relationship with God is restored, you know, he doesn't immediately take us up to heaven to be with him.
ನಾವು ಕ್ರಿಸ್ತನ ಕ್ಷಮಾಪಣೆಯನ್ನು ಸ್ವೀಕರಿಸಿದ ನಂತರ ನಿನ್ನೆ ಅದರ ಬಗ್ಗೆ ನಾನು ಮಾತನಾಡಿದ ಹಾಗೆ ದೇವರೊಟ್ಟಿಗಿನ ನಮ್ಮ ಸಂಬಂಧವು ಮತ್ತೆ ಪುನಶ್ಚೇತನಗೊಳ್ಳುತ್ತದೆ. ಅದು ತಕ್ಷಣಕ್ಕೆ ನಮ್ಮನ್ನು ಆತನೊಟ್ಟಿಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ.
It may seem that that would be nice, but he wants us to remain in this world for two main reasons.
ಆ ರೀತಿ ನೋಡೋದಕ್ಕೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ, ಚೆನ್ನಾಗನ್ಸುತ್ತೆ. ಆದರೆ ಎರಡು ಮುಖ್ಯ ಕಾರಣಗಳಿಗಾಗಿ ನಾವು ಈ ಲೋಕದಲ್ಲೇ ಉಳಿದುಕೊಳ್ಳಬೇಕು ಅಂತ ದೇವರು ಬಯಸುತ್ತಾರೆ.
The first is, he wants to make us completely holy like him, so that, like I said, we too can resist the power of sin.
ಮೊದಲನೆಯದಾಗಿ ದೇವರು ನಮ್ಮನ್ನು ಆತನಂತೆ ಸಂಪೂರ್ಣವಾಗಿ ಪರಿಶುದ್ಧರನ್ನಾಗಿ ಮಾಡಲು ಬಯಸುವಂತದ್ದು. ನಾನು ಆಗಲೇ ಹೇಳಿದ ಹಾಗೆ ನಾವು ಕೂಡ ಪಾಪದ ಬಲವನ್ನ ತಡೆಯಬಹುದಾಗಿದೆ.
And secondly, he wants us to be his messengers to tell as many others as possible about this good news, so that they too can have their relationship with God restored.
ಎರಡನೆಯದಾಗಿ ನಾವು ಈ ಒಂದು ಶುಭವಾರ್ತೆಯನ್ನು ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಸಾರಬೇಕು ಮತ್ತು ಆತನ ಸಂದೇಶಕಾರರಾಗಿರಬೇಕು ಅಂತ ದೇವರು ಬಯಸುವಂತದ್ದು. ಹೀಗೆ ಅವರು ಕೂಡ ದೇವರೊಟ್ಟಿಗಿನ ತಮ್ಮ ಸಂಬಂಧವನ್ನು ಪುನಶ್ಚೇತನಗೊಳಿಸಿಕೊಳ್ಳಬಹುದು.
Remember how I said God is so sharing in his love that he wants, that he drew us in. And now he wants us to become like him that way as well.
ನಾನು ಹೇಗೆ ಹೇಳಿದನಲ್ಲ ಅದನ್ನು ನೆನಪಿಟ್ಟುಕೊಳ್ಳ್ರಿ, ದೇವರು ತನ್ನ ಪ್ರೀತಿಯಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ, ಆ ಪ್ರೀತಿಯಲ್ಲಿ ನಮ್ಮನ್ನು ಸೆಳೆಯ ಬಯಸುತ್ತಾರೆ ಮತ್ತು ಈಗ ನಾವು ಆತನ ರೀತಿ ಆಗಬೇಕು ಅಂತ ಬಯಸುತ್ತಾರೆ.
Let's think about these two areas briefly. The mistake that many people make after they trust Jesus to forgive their sins.
ಈ ಎರಡು ಕ್ಷೇತ್ರಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಯೋಚಿಸಿರಿ. ತಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಯೇಸುವಿನಲ್ಲಿ ಭರವಸೆ ಇಟ್ಟ ನಂತರ ಅನೇಕರು ಮಾಡುವಂತ ತಪ್ಪೇನಪ್ಪ ಅಂದ್ರೆ
ಇಸ್ ದಟ್ ದೇ ದೆನ್ ಟ್ರೈ ಟು ಲಿವ್ ಗುಡ್ ಲೈವ್ಸ್ ಇನ್ ದೇರ್ ಓನ್ ಸ್ಟ್ರೆಂಗ್ತ್. ಗಾಡ್ ನೆವರ್ ಇಂಟೆಂಡೆಡ್ ಫಾರ್ ಅಸ್ ಟು ಟ್ರೈ ಹಾರ್ಡ್ ಟು ಬಿಕಮ್ ಲೈಕ್ ಹಿಮ್. ವೆಲ್, ಬಿಕಾಸ್ ಇಟ್ಸ್ ಇಂಪಾಸಿಬಲ್.
ಅವರು ತಮ್ಮ ಸ್ವಂತ ಬಲದಲ್ಲಿಯೇ ಒಳ್ಳೆಯ ಜೀವಿತವನ್ನ ಜೀವಿಸಲು ಪ್ರಯತ್ನ ಮಾಡುತ್ತಾರೆ. ನಾವು ಆತನ ರೀತಿಯಂತೆ ಆಗಲು ಬಹಳ ಶ್ರಮೆ ಅನುಭವಿಸಬೇಕು, ಕಷ್ಟಪಡಬೇಕು ಅಂತ ದೇವರ ಉದ್ದೇಶವಲ್ಲ, ಅದು ಅಸಾಧ್ಯ ಕೂಡ.
Man can never attain to the standard of God's holiness. So this always results in failure and frustration and discouragement.
ಮನುಷ್ಯನು ದೇವರ ಪರಿಶುದ್ಧತೆಯ ಮಟ್ಟವನ್ನ ಹೊಂದಲು ಆಗುವುದಿಲ್ಲ. ಇದೆಲ್ಲದರ ಫಲಿತಾಂಶವು ಹತಾಶೆಯಲ್ಲಿ, ನಿರುತ್ಸಾಹದಲ್ಲಿ ಮತ್ತು ಸೋಲಿನಲ್ಲಿ ಕೊನೆಗಾಣುತ್ತದೆ.
Before I move on, I want to talk briefly about discouragement. See, this is something that God does not want you to have. Even if you have tried and failed.
ನಾನು ಮುಂದಕ್ಕೆ ಹೋಗುವ ಮೊದಲು ನಿರುತ್ಸಾಹದ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾತನಾಡಲು ಇಷ್ಟಪಡ್ತೀನಿ. ನೀವು ಪ್ರಯತ್ನಿಸಿ ಸೋತರೂ ಕೂಡ ನೀವು ನಿರುತ್ಸಾಹ ಹೊಂದಬೇಕು ಅಂತ ದೇವರು ಬಯಸುವುದಿಲ್ಲ.
And tried and failed numerous times to obey God. The most important thing is that you always get back up.
ನೀವು ಅನೇಕ ಬಾರಿ ದೇವರಿಗೆ ವಿಧೇಯರಾಗಲು ಪ್ರಯತ್ನಿಸಿ ಸೋತರೂ ಕೂಡ ಒಂದು ಬಹುಮುಖ್ಯವಾದ ಸಂಗತಿ ಏನಪ್ಪ ಅಂದ್ರೆ ನೀವು ಯಾವಾಗಲೂ ಎದ್ದು ಮತ್ತೆ ನಿಲ್ಲಬೇಕು.
Remember this, always get back up. I want to give you a little example from my own life. I have 6 children, and with each of them, when they were toddlers, they learned to walk.
ನೀವು ಯಾವಾಗಲು ಎದ್ದು ಮತ್ತೆ ನಿಲ್ಲಬೇಕು ನೆನಪಿಡ್ರಿ. ಯಾವಾಗಲೂ ನಾನು ನನ್ನ ಸ್ವಂತ ಜೀವಿತದ ಸಣ್ಣ ಉದಾಹರಣೆಯನ್ನು ಹೇಳಲು ಇಷ್ಟಪಡುತ್ತೇನೆ. ನನಗೆ 6 ಜನ ಮಕ್ಕಳಿದ್ದಾರೆ. ಅವರು ಅಂಬೆಗಾಲಿನಲ್ಲಿ ಇದ್ರು, ನಂತರ ನಡೆಯಲು ಕಲ್ತರು.
And they did this by slowly standing up shakily and then trying to take one step, after which they would teeter, trying to balance themselves, and then they would fall.
ಅದು ಹೇಗಂದ್ರೆ ಅವರು ನಿಧಾನಕ್ಕೆ ಎದ್ದು ನಿಲ್ಲುತ್ತಾ, ತೂರಾಡುತ್ತಾ, ನಡುಗುತ್ತಾ, ಒಂದೊಂದೇ ಹೆಜ್ಜೆ ಇಡುತ್ತಾ ಮುಂದಕ್ಕೆ ಹೋಗ್ತಾ ಇದ್ರು. ನಡೆಯುವಾಗ ಸಮತೋಲನ ಕಾಯ್ದುಕೊಳ್ತಿದ್ರು, ಆಗ ಬೀಳ್ತಾ ಇದ್ರು ಮತ್ತೆ.
I would watch what my child would do next, because that was the most important moment of their learning to walk.
ನಂತರ ನಾನು ಬಹಳ ಹತ್ತಿರವಾಗಿ ನೋಡ್ತಾ ಇದ್ದೆ ಅವರು ಏನು ಮಾಡ್ತಾರೆ ಮುಂದೆ ಅಂತ, ಯಾಕಂದ್ರೆ ಅದು ಮುಂದೆ ಬಹಳ ಮುಖ್ಯವಾದ ಕ್ಷಣ, ಅವರು ನಡೆಯೋದನ್ನ ಕಲಿತಾ ಇರುವಂತದ್ದು.
After a little while of laying there, my child would slowly stand up and try to walk again.
ಅವರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ಮತ್ತೆ ನಡೆಯಲು ಪ್ರಯತ್ನಿಸುತ್ತಿದ್ದರು.
This always brought a smile to my face. And this is exactly how God is toward you, my dear friend.
ಅದು ನನ್ನ ಮುಖದಲ್ಲಿ ನಗುವನ್ನ ತರಿಸ್ತಾ ಇತ್ತು. ನನ್ನ ಪ್ರಿಯ ಸ್ನೇಹಿತರೆ, ದೇವರು ಕೂಡ ನಿಮ್ಮ ಕಡೆಗೆ ಅದೇ ಮನೋಭಾವವನ್ನ ಹೊಂದಿದ್ದಾರೆ.
No matter how many times you have tried and failed, what makes God extremely happy is to see you get up and trust him again.
ನೀವು ಎಷ್ಟೇ ಬಾರಿ ಪ್ರಯತ್ನಿಸಿ ಸೋತಿದ್ರು ಕೂಡ ಅದು ವಿಷಯನೇ ಅಲ್ಲ. ನೀವು ಮತ್ತೆ ಎದ್ದು ನಿಂತು ಆತನಲ್ಲಿ ಭರವಸೆ ಇಡುವಂತದ್ದನ್ನ ದೇವರು ಬಹಳ ಸಂತೋಷ ಪಡುತ್ತಾರೆ.
So if you're ever tempted to feel discouraged because you've tried so many times and failed, get up one more time and pray to God for strength. He will help you.
ನೀವು ಅನೇಕ ಬಾರಿ ಪ್ರಯತ್ನಿಸಿ ಸೋತಾಗ, ನಿರುತ್ಸಾಹ ಹೊಂದಲು ಶೋಧನೆಗೆ ಒಳಗಾದಾಗ ಮತ್ತೊಂದು ಬಾರಿ ಎದ್ದು ನಿಲ್ಲರಿ ಮತ್ತು ಬಲಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಆತನು ನಿಮಗೆ ಸಹಾಯ ಮಾಡುತ್ತಾನೆ.
But as I was saying, failure comes through trying to do good in our own strength.
ನಾವು ನಮ್ಮ ಸ್ವಂತ ಬಲದಲ್ಲಿ ಒಳ್ಳೆಯದನ್ನ ಮಾಡಲು ಪ್ರಯತ್ನಿಸುವ ಮೂಲಕ ಸೋಲು ಬರುವಂತದ್ದಾಗಿದೆ ಎಂದು ನಾನು ಹೇಳುತ್ತಿದ್ದೆ.
After Jesus died and rose again, he went up to heaven where he is preparing things for us to join him there. That's now our real home.
ಯೇಸು ಸತ್ತು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋದ ನಂತರ ನಾವು ಆತನೊಟ್ಟಿಗೆ ಸೇರಿಕೊಳ್ಳಲು ಅನುಕೂಲವಾಗುವಂತೆ ನಮಗಾಗಿ ಸಿದ್ಧತೆ ಮಾಡುತ್ತಿದ್ದಾರಲ್ಲಿ, ಅದು ನಮ್ಮ ನಿಜವಾದ ಮನೆಯಾಗಿದೆ.
But from there he sends us power to follow him. This power comes from the Holy Spirit who begins to live within us after we receive Jesus.
ನಾವು ಆತನನ್ನು ಹಿಂಬಾಲಿಸುವಂತೆ ಅಲ್ಲಿಂದ ಆತನು ನಮಗೆ ಬಲವನ್ನ ಕಳುಹಿಸಿಕೊಡುತ್ತಾನೆ. ಆ ಬಲವು ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ. ನಾವು ಯೇಸುವನ್ನ ಸ್ವೀಕರಿಸಿಕೊಂಡ ನಂತರ ಪವಿತ್ರಾತ್ಮನು ನಮ್ಮೊಳಗೆ ಜೀವಿಸಲು ಪ್ರಾರಂಭಿಸುತ್ತಾನೆ.
And without this power in us, we are completely helpless. Take this glove, for example, that I have here.
ನಮ್ಮಲ್ಲಿ ಈ ಬಲವನ್ನ ಹೊಂದಿಲ್ಲ ಅಂದ್ರೆ ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿರುತ್ತೇವೆ. ನಾನು ಇಲ್ಲಿ ಹೊಂದಿರುವಂತ ಕೈಗವಸಿನ ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ.
ಇಟ್ಸ್ ಯೂಸ್ಫುಲ್ ಫಾರ್ ಮೆನಿ ಪರ್ಪಸಸ್ ಬಟ್ ವಿತ್ ಒನ್ ಇಂಪಾರ್ಟೆಂಟ್ ಕಂಡೀಷನ್ ಇಟ್ ಮಸ್ಟ್ ಹ್ಯಾವ್ ಅ ಹ್ಯಾಂಡ್ ಇನ್ಸೈಡ್.
ಇದು ಅನೇಕ ಉದ್ದೇಶಗಳಿಗೆ ಸಹಾಯ ಆಗುತ್ತದೆ, ಆದರೆ ಒಂದು ಮುಖ್ಯವಾದ ಷರತ್ತೇನಪ್ಪಾ ಅಂದ್ರೆ ನನ್ನ ಕೈ ಇದರ ಒಳಗಡೆ ಇರಬೇಕು.
ವಿದೌಟ್ ದ ಹ್ಯಾಂಡ್ ದ ಗ್ಲವ್ ಸಿಂಪ್ಲಿ ಹ್ಯಾಂಗ್ಸ್ ದೇರ್ ಲೈಫ್ಲೆಸ್. ಇಟ್ಸ್ ಗುಡ್ ಫಾರ್ ನಥಿಂಗ್. ಇಫ್ ಐ ಡ್ರಾಪ್ ಇಟ್ It's just going to fall.
ನನ್ನ ಕೈ ಇಲ್ಲದೇನೆ ಈ ಒಂದು ಕೈಗವಸು ಜೀವವನ್ನ ಹೊಂದಿರುವುದಿಲ್ಲ. ಸುಮ್ಮನೆ ಹಾಗೆ ನೇತು ಹಾಕಲ್ಪಟ್ಟಿರುತ್ತದೆ ಮತ್ತು ಯಾವ ಕೆಲಸಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಇದನ್ನ ಬಿಟ್ರೆ ಬಿದ್ದೋಗ್ಬಿಡತ್ತಷ್ಟೇ.
But the moment I put my hand inside it, the glove becomes useful. Extremely useful.
ನನ್ನ ಕೈಯನ್ನ ಇದರ ಒಳಗಡೆ ಇಟ್ಟ ಮರುಕ್ಷಣವೇ ಈ ಕೈಗವಸು ಉಪಯೋಗಕಾರಿ ಆಗುತ್ತೆ, ಬಹಳ ಉತ್ತಮವಾಗಿ ಉಪಯೋಗಕ್ಕೆ ಬರುವಂತದ್ದಾಗುತ್ತೆ.
ಇಟ್ ಕ್ಯಾನ್ ಪ್ರೊಟೆಕ್ಟ್ ಮೈ ಹ್ಯಾಂಡ್ ಫ್ರಮ್ ಗೆಟಿಂಗ್ ಬರ್ನ್ಡ್, ಇಟ್ ಕ್ಯಾನ್ ಕೀಪ್ ಮೀ ವಾರ್ಮ್, ಇಟ್ ಕ್ಯಾನ್ ಹೆಲ್ಪ್ ಮೀ ಕ್ಯಾಚ್ ಅ ಬಾಲ್. ಇಫ್ ಯು ಪ್ಲೇ ಕ್ರಿಕೆಟ್ ಯು ಸಿ ವೈ ವಿಕೆಟ್ ಕೀಪರ್ಸ್ ವೇರ್ ಗ್ಲವ್ಸ್, ಗೋಲ್ ಕೀಪರ್ಸ್ ವೇರ್ ಗ್ಲವ್ಸ್ ಇನ್ ಫುಟ್ಬಾಲ್.
ಅದು ನನ್ನನ್ನು ಸುಡುವಂತದರಿಂದ ಕಾಪಾಡುತ್ತದೆ, ನನ್ನನ್ನು ಬೆಚ್ಚಗಿಡುತ್ತದೆ ಮತ್ತು ಬಾಲ್ ಅನ್ನು ಹಿಡಿಯಲು ಸಹಾಯ ಮಾಡುತ್ತದೆ. ನೀವು ಕ್ರಿಕೆಟ್ ಅನ್ನು ಆಡೋದಾದ್ರೆ ವಿಕೆಟ್ ಕೀಪರ್ ಯಾಕೆ ಈ ಕೈಗವಸ ಹಾಕಿರ್ತಾರೆ ನಿಮಗೆ ಗೊತ್ತಿರುತ್ತೆ. ಫುಟ್ಬಾಲ್ ಅಲ್ಲಿ ಕೂಡ ಗೋಲ್ ಕೀಪರ್ ಅದನ್ನೇ ಹಾಕಿರ್ತಾನೆ.
ಬಟ್ ವಾಟ್ ಮೇಕ್ಸ್ ದಿಸ್ ಗ್ಲವ್ ಯೂಸ್ಫುಲ್ ಇಸ್ ದ ಹ್ಯಾಂಡ್ ಇನ್ ಸೈಡ್. ಆಫ್ಟರ್ ವಿ ರಿಸೀವ್ ಕ್ರೈಸ್ಟ್ ಅವರ್ ಲೈಫ್ ಕ್ಯಾನ್ ಬಿ ಡಿಸ್ಕ್ರೈಬ್ ಲೈಕ್ ದಿಸ್ ವರ್ಸ್ ಇನ್ ಗಲೇಷಿಯನ್ಸ್ ಚಾಪ್ಟರ್ 2 ವರ್ಸ್ 20.
ನನ್ನ ಕೈ ಒಳಗಡೆ ಇದ್ದ ಮಾತ್ರವೇ ಈ ಒಂದು ಕೈಗವಸು ಉಪಯೋಗಕ್ಕೆ ಬರುವಂತದ್ದಾಗಿದೆ. ನಾವು ಕ್ರಿಸ್ತನನ್ನ ಸ್ವೀಕರಿಸಿಕೊಂಡ ನಂತರ ನಮ್ಮ ಜೀವಿತವು ಗಲಾತ್ಯ 2:20 ವಚನದ ಪ್ರಕಾರ ವಿವರಿಸಲ್ಪಡುತ್ತದೆ.
Where Paul, who had this experience of his life being turned around, says this, "It is no longer I who live."
ಪೌಲನ ಜೀವಿತವು ಸಂಪೂರ್ಣವಾಗಿ ತಿರುಗಿಕೊಂಡ ನಂತರ ಈ ರೀತಿಯ ಅನುಭವವನ್ನು ಪಡೆದುಕೊಂಡಿದ್ದನು. ಅದು ಈ ರೀತಿ ಹೇಳುವಂತದ್ದು, ಇನ್ನು ಜೀವಿಸುವವನು ನಾನಲ್ಲ,
ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಅಂಡ್ ದಿಸ್ ಇಸ್ ದ ಸೀಕ್ರೆಟ್, ದ ಪವರ್ ಆಫ್ ಕ್ರೈಸ್ಟ್ ಇನ್ ಮೀ ಹೆಲ್ಪಿಂಗ್ ಮೀ ಟು ಬಿ ಪ್ಲೀಸಿಂಗ್ ಟು ಗಾಡ್.
ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ, ಇದು ರಹಸ್ಯ. ನಾನು ದೇವರನ್ನ ಮೆಚ್ಚಿಸುವ ಸಲುವಾಗಿ ಯೇಸು ಕ್ರಿಸ್ತನ ಬಲವು ನನ್ನಲ್ಲಿದ್ದು ನನಗೆ ಸಹಾಯ ಮಾಡುತ್ತದೆ.
ಸೊ ಆಸ್ ಯು ಗೋ ಥ್ರೂ ಲೈಫ್ ನೌ, ಇನ್ಸ್ಟೆಡ್ ಆಫ್ ಡೂಯಿಂಗ್ ವಾಟ್ ಎವರ್ ಯು ಫೀಲ್ ಲೈಕ್ ಡೂಯಿಂಗ್, stop and ask Jesus to fill you with his power.
ಈ ರೀತಿ ಜೀವಿತವನ್ನ ನೀವು ಹಾದು ಹೋಗುವಾಗ ನಿಮಗೆ ಏನು ಅನ್ನಿಸುತ್ತದೋ ಅದನ್ನ ಮಾಡುವ ಬದಲಾಗಿ ಅಂದರೆ ಅದನ್ನು ನಿಲ್ಲಿಸಿ ನಿಮ್ಮನ್ನು ಆತನ ಬಲದಿಂದ ತುಂಬಿಸುವಂತೆ ಯೇಸುವಿನಲ್ಲಿ ಕೇಳಿಕೊಳ್ಳ್ರಿ.
So that you will only do what he wants you to do. Whatever the hand does, the glove yields to. I hope you'll always remember this picture of the Christian life.
ಆಗ ಆತನು ಏನು ಬಯಸುತ್ತಾನೋ ನೀವು ಮಾಡಬೇಕು ಅಂತ ಅದನ್ನ ಮಾತ್ರ ನೀವು ಮಾಡುತ್ತೀರಿ. ಕೈ ಏನೇನು ಮಾಡುತ್ತದೋ ಅದಕ್ಕೆ ಕೈಗವಸು ಒಳಪಡುತ್ತದಷ್ಟೇ. ನಾನು ನಿರೀಕ್ಷಿಸ್ತೀನಿ ಈ ಒಂದು ಕ್ರೈಸ್ತ ಜೀವಿತದ ಚಿತ್ರಣವನ್ನ ನೀವು ಯಾವಾಗ ನೆನಪಿಡ್ತೀರಿ ಅಂತ.
In addition to the Holy Spirit, God has also given us the Bible to help us. There may be a lot of wise things in other books in the world, my friends, but this is the only book.
Pavitraatmana jothege devaru namage sahaya madalu anukulavaguvante devara vakyavannu andare satyavedavanna kottiddare. ನನ್ನ ಪ್ರಿಯ ಸ್ನೇಹಿತರೆ, ಈ ಲೋಕದಲ್ಲಿ ಜ್ಞಾನದಿಂದ ತುಂಬಿರುವಂತಹ ಅನೇಕ ಪುಸ್ತಕಗಳಿವೆ, ಆದರೆ ಈ ಪುಸ್ತಕ ಮಾತ್ರ
in the world whose words actually have power. I can testify to that from my own life. So read it as often as you can. Even if you don't fully understand all that you are reading.
ಈ ಲೋಕದಲ್ಲಿ ಆತನ ಮಾತುಗಳಿಂದ ಕೂಡಿ ಬಲವನ್ನ ಹೊಂದಿರುವಂತದ್ದಾಗಿದೆ. ನನ್ನ ಜೀವಿತದಿಂದಲೇ ಅದನ್ನ ಸಾಕ್ಷೀಕರಿಸುತ್ತೇನೆ. ಆದ್ದರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಓದ್ರಿ. ಇದರಲ್ಲಿ ಓದುವಂತ ಪ್ರತಿಯೊಂದು ನಿಮಗೆ ಅರ್ಥ ಆಗದೇ ಇರಬಹುದು.
Simply by reading it in faith, something will happen. It's like food. You don't have to understand how your stomach works or how food actually works. But as long as you eat it,
ಸರಳವಾಗಿ ನಂಬಿಕೆಯಿಂದ ಓದುವಂತದ್ರಿಂದ ಏನೋ ಒಂದು ಸಂಭವಿಸುತ್ತದೆ. ನೀವು ಆಹಾರ ತೆಗೆದುಕೊಳ್ಳುವಂತ ವಿಷಯವನ್ನು ಕೂಡ ನೀವು ಹೊಟ್ಟೆ ಹೇಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ. ನೀವು ಆಹಾರವನ್ನ ಸೇವಿಸಿದಷ್ಟು
ಯುವರ್ ಬಾಡಿ ವಿಲ್ ಬಿಕಮ್ ಸ್ಟ್ರಾಂಗ್. ಸೋ ಆಸ್ ಯು ರೀಡ್ ಯುವರ್ ಬೈಬಲ್ ರೆಗ್ಯುಲರ್ಲಿ ಅಂಡ್ ಒಬೇ ವಾಟ್ ಎವರ್ ಗಾಡ್ ಸ್ಪೀಕ್ಸ್ ಟು ಯು ಫ್ರಮ್ ಇಟ್, ಯು ವಿಲ್ ಗ್ರೋ ಲಿಟಲ್ ಬೈ ಲಿಟಲ್.
ನಿಮ್ಮ ದೇಹವು ಬಲಗೊಳ್ಳುತ್ತಾ ಹೋಗುತ್ತದೆ. ನಿಮ್ಮ ಸತ್ಯವೇದವನ್ನ ನೀವು ಪ್ರತಿನಿತ್ಯ ಓದುವಾಗ ಮತ್ತು ದೇವರು ಅದರಿಂದ ಹೇಳುವಂತದ್ದಕ್ಕೆ ನೀವು ವಿಧೇಯರಾದಾಗ ನೀವು ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುತ್ತಾ ಹೋಗುತ್ತೀರಿ.
I mentioned a second reason that God has kept us here on the earth, and that is to try to draw as many others to this wonderful life of following Jesus as possible.
ನಾನು ಹೇಳಿದಂತೆ ಇಹಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿರುವಂತದ್ದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಯೇಸುವನ್ನ ಹಿಂಬಾಲಿಸುವಂತ ಅದ್ಭುತವಾದ ಜೀವಿತಕ್ಕೆ ಎಷ್ಟು ಜನರನ್ನ ಸಾಧ್ಯವೋ ಅಷ್ಟು ಜನರನ್ನ ಸೆಳೆಯಲು ಪ್ರಯತ್ನಿಸುವಂತದ್ದಾಗಿದೆ.
If you are following Jesus this way, then ask him to give you boldness to tell at least one other person.
ಈ ಒಂದು ಹಾದಿಯಲ್ಲಿ ನೀವು ಯೇಸುವನ್ನ ಹಿಂಬಾಲಿಸುತ್ತಿದ್ದರೆ ನೀವು ದೇವರಲ್ಲಿ ಧೈರ್ಯವನ್ನ ಕೇಳಿಕೊಳ್ಳಿರಿ ಒಬ್ಬರಿಗಾದರೂ ಇದನ್ನು ಹೇಳಲು.
Maybe a classmate or a neighbor or a relative, a cousin maybe, about what God has done in you and what he wants to do for others.
ಅದು ನಿಮ್ಮ ಶಾಲೆಯಲ್ಲಿ ಓದುತ್ತಿರುವಂತವರು ಇರಬಹುದು, ನೆರೆಹೊರೆಯವರು ಇರಬಹುದು, ಸಂಬಂಧಿಕರು ಇರಬಹುದು, ಅವರಿಗೆ ಹೇಳಿರಿ ದೇವರು ನಿಮ್ಮಲ್ಲಿ ಏನು ಮಾಡಿದ್ದಾರೆ ಮತ್ತು ಅವರಿಗೆ ಏನನ್ನು ಮಾಡಲು ಬಯಸುತ್ತಾರೆ ಅಂತ.
Let me close with this, my friends. God loves you more than you can imagine and more than I could ever describe.
ನನ್ನ ಪ್ರಿಯ ಸ್ನೇಹಿತರೆ, ಇದನ್ನು ಹೇಳಿ ಮುಗಿಸುತ್ತೇನೆ. ನೀವು ಕಲ್ಪಿಸಿಕೊಳ್ಳುವುದಕ್ಕಿಂತ ಮತ್ತು ನಾನು ವಿವರಿಸುವುದಕ್ಕಿಂತ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ.
And the more you realize this, the more you will long to be near him. As near as this glove is to my hand.
ಇದನ್ನು ನೀವು ಹೆಚ್ಚು ಗ್ರಹಿಸಿಕೊಂಡಾಗ ನೀವು ಆತನ ಬಳಿ ಇರುವುದಕ್ಕೆ ಹೆಚ್ಚು ಬಯಸುತ್ತೀರಿ. ನನ್ನ ಕೈ ಈ ಕೈಗವಸಿಗೆ ಎಷ್ಟು ಹತ್ತಿರ ಆಗಿದೆಯಲ್ಲ ಅಷ್ಟು.
And to become a little bit more like him every day, he will surely help you.
ನೀವು ಹೆಚ್ಚು ಆತನಂತೆ ಪ್ರತಿನಿತ್ಯ ಆಗಲು ಬಯಸಿದರೆ ಆತನು ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡುತ್ತಾನೆ.